ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನ ಶಿಷ್ಟಂ ನಿತ್ಯ ನಿರ್ಭೂತ ಕಷ್ಟಂ ಹಯಮುಖ ಪದ ನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತ ಅನಂತ ಲೀಲಾ ಗೋಪಾಲ ಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದದ್ವಂದ್ವ ವಾರಿಜಾ ಸಪ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿ ಶುದ್ಧಯ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಃ ಭವಂತ್ಯೇವ ಶಬತೋ ಬಿಂಬ ಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದೆ ಗರುಡದೇವರು ಕೇಳ್ತಾ ಇದ್ದಾರೆ. ದೇಹ ದಾಹ ವಿಧಾನಂ ಚ ವದ ಸುಕೃತಿನಾಂ ವಿಭೋ. ಹೇ ಸ್ವಾಮಿ, ಈ ವಿಶೇಷವಾಗಿರತಕ್ಕಂಥ ಶರೀರ ದಹನ ಕ್ರಮವನ್ನೆಲ್ಲ ಹೇಳಿಕೊಡಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ದೇವರು ಹೇಳ್ತಾರೆ, ಶೃಣುತಾರ್ಕ್ಷ ಪ್ರವಕ್ಷ್ಯಾಮಿ ಸರ್ವಮೇವ ಔರ್ಧ್ವದೈಹಿಕಂ ಯತ್ಕೃತ್ವಾ ಪುತ್ರ ಪೌತ್ರಾಶ್ಚ ಮುಚ್ಯಂತೆ ಪೈತೃಕಾತ್ ಋಣಾತ್. ವಿಶೇಷವಾಗಿ ಈ ಔರ್ಧ್ವದೈಹಿಕ ಕ್ರಿಯೆಯನ್ನೆಲ್ಲ ನಾನು ಹೇಳ್ತೇನೆ. ಇದು ಮಾಡಿದರೆ ಪುತ್ರ ಪೌತ್ರರಾದವರು ಪೈತೃಕ ಋಣದಿಂದ, ಪಿತೃಗಳ ಸಂಬಂಧಪಟ್ಟ ಋಣದಿಂದ ಮುಕ್ತರಾಗ್ತಾರೆ. ಇದಕ್ಕೆ ಹೇಳ್ತಾ ಇದ್ದಾರೆ, ಏನೇ ವ್ಯಕ್ತಿ ದಾನಗಳು ಏನು ಮಾಡಿದರೂ ತಂದೆ ತಾಯಿಗಳ ಕರ್ಮವನ್ನು ಮಾಡದೇ ಇದ್ದರೆ ಏನು ಫಲವಿಲ್ಲ. ಒಂದು ವೇಳೆ ಯಾವ ದಾನಗಳು ಮಾಡದಿದ್ದರೂ ತಂದೆ ತಾಯಿಗಳ ಕರ್ಮವನ್ನು ಮಾಡಲಿಕ್ಕೆ ಶುರು ಮಾಡಿದನ ಅವನಿಗೆ ಅಗ್ನಿಷ್ಠೋಮ ಯಾಗ ಮಾಡಿದ ಫಲವನ್ನು ಬಡುತ್ತೆ, ಪಡಿತಾನ ಹುಡುಗ. ಆದ್ದರಿಂದ ಆ ಕೊನೆ ಕಾಲದಲ್ಲಿ ಮಗನಾದವ ತಂದೆ ತಾಯಿಗಳು ಹೋದಂಥ ದುಃಖವನ್ನು ಬಿಟ್ಟು ತದಾ ಶೋಕಂ ಪರಿತ್ಯಜ್ಯ ಕಾರಯೇತು ಮುಂಡನಂ ಸುತಃ ಸಮಸ್ತ ಬಾಂಧವೈರಿಯುಕ್ತಾ ಸರ್ವ ಪಾಪಾಪನುತ್ತಯೇ. ಹೇಳ್ತಾರೆ, ತನ್ನ ಬಾಂಧವರಿಂದೆಲ್ಲ ಕೂಡಿಕೊಂಡು ತಾನು ಮುಂಡನವನ್ನು ಮಾಡಿಸಿಕೊಳ್ಬೇಕು, ಎಲ್ಲ ಪಾಪಗಳನ್ನು ವಿಶೇಷವಾಗಿ ಪರಿತ್ಯಾಗ ಮಾಡಲಿಕ್ಕೆ. ತಂದೆ ತಾಯಿಗಳು ವಿಶೇಷವಾಗಿ ಮೃತರಾದಾಗ ಏನ ಕಾರಿತಂ ಮುಂಡನಂ ನಹಿ ಆತ್ಮಜಸ್ಸ ಕಥಂ ಜ್ಞೇಯ ಸಂಸಾರಾರ್ಣವ ತಾರಕ. ಯಾರಾದರೆ ಮುಂಡನಾದಿಗಳು ಮಾಡಿಸಿಕೊಳ್ಳಲ್ಲವೋ ಮಗನಾದವ, ಅವನನ್ನು ಮಗ ಅಂತ ಯಾಕೆ ಕರೀಬೇಕು ಅಂತ ಹೇಳ್ತಾ ಇದ್ದ. ನಂತರ ಮುಂಡನ ಮಾಡಿಕೊಂಡು ತದನಂತರ ಭೌತ ವಸ್ತ್ರಗಳನ್ನು ಧಾರಣೆ ಮಾಡಿ ಆ ಶವಕ್ಕೆ ಸ್ನಾನ ಮಾಡಿಸಬೇಕು, ಗಂಧ ಚಂದನಾದಿಗಳನ್ನು ಲೇಪನ ಮಾಡಬೇಕು, ವಸ್ತ್ರವನ್ನು ಕೊಡಬೇಕು. ನಂತರ ವಿಶೇಷವಾಗಿರತಕ್ಕಂಥದ್ದನ್ನು ಹೇಳ್ತಾರೆ ಇಲ್ಲಿ. ಯಾರಾದರೆ ವ್ಯಕ್ತಿ ಹೋಗಿರುತ್ತಾರೆ ಅವರ ಬದುಕೇ ದೊಡ್ಡ ಯಜ್ಞ. ಆ ತಿಂದದ್ದು ಕೊಡದದ್ದು ಪ್ರತಿಯೊಂದು ಯಜ್ಞದ ಭಾಗ. ಅವರು ಪ್ರಾಣತ್ಯಾಗ ಮಾಡಿದ್ದೇ ವಿಶೇಷವಾಗಿರತಕ್ಕಂಥ ಅವಭೃತ ಸ್ನಾನ. ಅಲ್ಲಿ ಉಳಿದದ್ದು ಶರೀರ ಯಜ್ಞ ಶೇಷ, ಅದು ರುದ್ರದೇವರ ಭಾಗ. ಆದ್ದರಿಂದ ರುದ್ರದೇವರಿಗೆ ಅದನ್ನು ಆಹುತಿಯನ್ನಾಗಿ ಕೊಡಲಿಕ್ಕೆ ಈ ಕ್ರಿಯೆಯನ್ನೆಲ್ಲ ಮಾಡುದು. ಅದು ರುದ್ರಭೂಮಿ, ರುದ್ರದೇವರಿರ್ತಾರೆ, ಅಲ್ಲಿಗೆ ತಗೊಂಡು ಹೋಗಿ ಉಳಿದಂಥ ಇದನ್ನು ರುದ್ರದೇವರಿಗೆ ಆಹುತಿ ಕೊಡುವ ಕ್ರಮ. ಆಹುತಿ ಕೊಡಬೇಕಾದರೆ ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಸಂಕಲ್ಪಾದಿಗಳನ್ನು ಮಾಡಿಕೊಂಡು ಅಗ್ನಿಹೋತ್ರವನ್ನು ಹಿಡಿದುಕೊಂಡು, ವಿಶೇಷವಾಗಿ ಮಗನಾದವ ಹೆಗಲನ್ನು ಮೊದಲು ಕೊಡಬೇಕು, ನಂತರ ಮಿಕ್ಕವರು ಕೊಡಬೇಕು. ಇದರಲ್ಲಿ ಎಲ್ಲಿಯಾದರೆ ಹೋಗಿರ್ತಾರೋ ಅಲ್ಲೊಂದು ಪಿಂಡ ಪ್ರದಾನ ಮಾಡಬೇಕು, ದ್ವಾರ ದೇಶದಲ್ಲೊಂದು ಪಿಂಡ ಪ್ರದಾನ ಮಾಡಬೇಕು. ತದನಂತರ ವಿಶೇಷವಾಗಿ ಎಲ್ಲಿ ಹೋಗಿ ಇಳಿಸ್ತಾರೋ ಅಲ್ಲಿ ಪಿಂಡ ಪ್ರದಾನ ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ಆ ಒಂದು ಶರೀರ ಅದು ಅಗ್ನಿಯಲ್ಲಿ ಹಾಕುವ ಆಹುತಿ, ಆಹುತಿ ಶುದ್ಧವಾಗಿರಬೇಕು. ಆದರೆ ಅಲ್ಲಿರ್ತಕ್ಕಂಥ ಭೂತ ಪ್ರೇತ ಪಿಶಾಚಾದಿಗಳೆಲ್ಲ ಆಹುತಿಯನ್ನು ಅದು ಆಹುತಿಗೆ ಯೋಗ್ಯವಲ್ಲದೆ ಮಾಡಿಬಿಡುತ್ತೆ. ಅದು ಮಾಡದೇ ಇರಲಿಕ್ಕೆ ಪಿಂಡ ಪ್ರದಾನಾದಿಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಮಗನಾದವ ತಂದೆಯ ಶರೀರವನ್ನು ಹೊತ್ತುಕೊಂಡು ಹೆಜ್ಜೆ ಹೆಜ್ಜೆ ಹಾಕಿದರೆ ಒಂದೊಂದು ಹೆಜ್ಜೆಗೂ ಅಶ್ವಮೇಧ ಯಾಗದ ಫಲವನ್ನು ಪಡೀತಾನೆ. ಧೃತ್ವಾ ಸ್ಕಂಧೇ ಸ್ವಪಿತರಂ ಯ ಸ್ಮಶಾನಾಯ ಗಚ್ಚತಿ ಸೋಶ್ವಮೇಧ ಫಲಂ ಪುತ್ರೋ ಲಭತೆ ಚ ಪದೇ ಪದೇ. ಹೆಜ್ಜೆ ಹೆಜ್ಜೆಗೂ ಅಶ್ವಮೇಧ ಯಾಗದ ಫಲವನ್ನು ಪಡೆಯುತ್ತಾನೆ. ಯಾಕೆ, ತಂದೆ ತನ್ನ ಹೆಗಲ ಮೇಲೆ ಎದೆ ಮೇಲೆ ಆ ಮಗನನ್ನು ಕೂಡಿಸಿಕೊಂಡು ತುಂಬ ಲಾಲನ ಮಾಡಿರ್ತಾನಲ್ಲ, ಅದಕ್ಕೆ ತನ್ನ ಹೆಗಲ ಮೇಲೆ ಅಪ್ಪನನ್ನು ಕರ್ಕೊಂಡು ಹೋಗಬೇಕು ತಂದೆ ತಾಯಿಗಳನ್ನು. ಅದಕ್ಕೆ ವಿಶೇಷವಾಗಿ ಮಹಾಲಯ ಪಕ್ಷದಲ್ಲಿ ಘಟ್ಟದ ಮೇಲೆ ಆ ಒಂದು ಸಂಪ್ರದಾಯದಲ್ಲಿ ಚೂರು ವ್ಯತ್ಯಾಸಗಳು ಬಂದಿವೆ. ಆದರೆ ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲೆಲ್ಲ ವಿಶೇಷವಾಗಿ ಆ ಕ್ರಮದಲ್ಲಿ ಶ್ರಾದ್ದ ಮಾಡುವ ಮಹಾಲಯ ಕ್ರಮದಲ್ಲಿ ಮಾತೃ ಷೋಡಶಿ ಪಿತೃ ಷೋಡಶಿ ಅಂತ ಕೊಡ್ತಾರೆ. ಅದರಿಂದ ಏನು ಅಂದರೆ, ತಂದೆಗೆ 16 ಪಿಂಡ, ತಾಯಿಗೆ 16 ಪಿಂಡ ಕೊಡುವ ಅಕ್ರಮ. ಅದರಲ್ಲಿ ತಾಯಿ ತನ್ನನ್ನು ಗರ್ಭದಲ್ಲಿ ಹೊತ್ತದ್ದಕ್ಕೆ ಒಂದು ಪಿಂಡ, ಆ ಗರ್ಭದಲ್ಲಿ ಮಗುವಾಗಿದ್ದಾಗ ಕಾಲಿಂದ ಒದ್ದಾಗ ಆ ನೋವನ್ನು ಸಹಿಸಿಕೊಂಡದ್ದಕ್ಕೊಂದು ಪಿಂಡ. ಈ ರೀತಿ ತಾಯಿ ಮಾಡುವಂಥ 16 ಉಪಕಾರಗಳನ್ನು ನೆನೆಸಿ 16 ಪಿಂಡಗಳು ತಾಯಿ ಕೊಡ್ತಾರೆ. ತಂದೆ ಮಾಡಿದ 16 ಉಪಕಾರಗಳನ್ನು ನೆನೆಸಿ ಆ 16 ಉಪಕಾರಗಳ ನೆನಪಿಗಾಗಿ ಅವರ ಪ್ರೀತಿಗಾಗಿ 16 ಪಿಂಡಗಳನ್ನು ಕೊಡುತ್ತಾರೆ. ಅದಕ್ಕೆ ಮಾತೃ ಷೋಡಶಿ ಪಿತೃ ಷೋಡಶಿ ಅಂತ ಕೊಡುವ ಕ್ರಮ ಬಹಳ ಉತ್ತಮವಾದ ಕ್ರಮವಿದೆ. ಅದನ್ನು ನಾನು ವಿಶೇಷವಾಗಿ ನಾವೆಲ್ಲ ಅಳವಡಿಸಿಕೊಂಡಿದ್ದೇವೆ. ಯಾಕೆ ಬಹಳ ತುಂಬ ಒಳ್ಳೆ ಕ್ರಮ, ಬಹಳ ಚೆನ್ನಾಗಿದೆ. ಆ ರೀತಿಯಲ್ಲಿ ಯಾರಾದರೆ ಮಗನಾದವ ತಂದೆಯನ್ನು ಹೊತ್ತುಕೊಂಡು ಹೋಗ್ತಾನೆ, ಅವಾಗೇ ಅವನ ಋಣ ತೀರುತ್ತೆ, ತಂದೆ ಋಣ ಅಂತ ಹೇಳ್ತಾ ಇದ್ದಾರೆ. ನಂತರ ಅರ್ಧ ಮಾರ್ಗದಲ್ಲಿ ವಿಶೇಷವಾಗಿ ಅಲ್ಲೊಂದು ಪಿಂಡ ಪ್ರದಾನ ಮಾಡಬೇಕು. ನಂತರ ಸ್ಮಶಾನಕ್ಕೆ ಹೋದ ಮೇಲೆ ಅಲ್ಲಿ ಮಾಡಬೇಕಾದ ಕ್ರಮವಿದೆ. ಏನು ಅಂದರೆ, ಇಲ್ಲೆಲ್ಲ ಸಾಮಾನ್ಯವಾಗಿ ತುಂಬ ಬರ್ತಾ ಇರ್ತಾರೆ, ಆದ ಕಾರಣ ಯಾರತ್ತೋ ಸುಟ್ಟಿರ್ತಾರೆ, ಏನೋ ಭಸ್ಮ ಎಲ್ಲ ಬಿದ್ದಿರುತ್ತೆ. ಅಲ್ಲೊಂದು ಫೋನ್ ಮಾಡಿ ಹೇಳಿದ ಕೂಡಲೇ ಅದರ ಮೇಲೆ ಅವರು ಕಟ್ಟಿಗೆ ಮೊದಲೇ ಹಾಕ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ನಮ್ಮ ಕೇಕ್ ಹುಡ್ರು ಹೋಗಿದ್ದು, ಕೇಕ್ ಹುಡ್ರು ಹೋದಾಗ ಆ ಕ್ರಮ ನೋಡಿದ್ರು ಬಹಳ ಚೆನ್ನಾಗಿತ್ತು. ಅವರು ಹೋಗ್ಲಿಕ್ಕಿಂತ ಮೊದಲು ಸ್ಮಶಾನಕ್ಕೆ ಹೋಗಿ ಅವೆಲ್ಲ ನೋಡಿದ ಮೇಲೆ ತನ್ನ ಅವರನ್ನು ಎಲ್ಲರೂ ಕೇಳಿದರಂತೆ, ಇಂತಿಂಥ ಕಡೆ ಆಗಬೇಕು, ಶುದ್ಧಿ ಹೀಗಾಗಬೇಕು ನಾನು ಹೋದರೆ ಅಂತ ಅಷ್ಟೂ ಎಲ್ಲ ಜಾಗ್ರತೆ ಮಕ್ಕಳಿಗೆ ಹೇಳಿ ಹೋದರು. ಆ ಪ್ರಕಾರನೇ ಅವರು ವ್ಯವಸ್ಥೆ ಮಾಡಿದ್ರು, ಬಹಳ ಸಂತೋಷ ಆಯಿತು. ಎಲ್ಲಿ ಅವರ ದಹನ ಮಾಡಬೇಕೋ ಆ ಭೂಮಿಯನ್ನು ಮೊದಲು ಶುದ್ಧ ಮಾಡಿಸಿ, ಅಲ್ಲಿ ಶುದ್ಧವಾದ ಮಣ್ಣನ್ನು ತರಿಸಿ, ಅಲ್ಲಿ ಗೋಮಯದಿಂದ ಸಾರಿಸಿ, ಗೋಮಯೆಲ್ಲ ಚೆಲ್ಲಿ, ಗೋಮಯ ನೀರು, ನಂತರ ಮಣ್ಣಿಂದ ಚೆನ್ನಾಗಿ ಅಲ್ಲಿ ಕಟ್ಟೆಯಂತೆ ಮಾಡಿ ಅದರ ಮೇಲೆ ಶುದ್ಧವಾದ ಕಟ್ಟಿಗೆ ತರಿಸಿ ಎಲ್ಲ ಮಾಡಿ ಬಹಳ ಚೆನ್ನಾಗಿ ಮಾಡಿದರು, ಅಚ್ಚುಕಟ್ಟಾಗಿ ಮಾಡಿದರು. ಬಹಳ ಖುಷಿಯಾಯಿತು ನನಗೆ ಅದು ನೋಡಿ. ಆ ರೀತಿಯಲ್ಲಿ ವಿಶೇಷವಾಗಿ ಅಲ್ಲಿಗೆ ಕರ್ಕೊಂಡು ಹೋದ ಮೇಲೆ ಒಂದು ಹೋಮಾದಿಗಳನ್ನು ಹೇಗೆ ಮಾಡಬೇಕು, ಒಂದು ಹೋಮ ಮಾಡಬೇಕಾದ್ರೆ ಅಲ್ಲಿ ಅಚ್ಚುಕಟ್ಟಾಗಿ ಒಂದು ಸಮಿತ್ತಿನಿಂದ ಮಣ್ಣನ್ನು ಹಾಸಿ ಸಮಿತ್ತಿನಿಂದ ಆ ಗೆರೆಗಳನ್ನು ಸೆರೀತಾರೆ. ಉಲ್ಲೇಖನ ರೇಖಾ ಉಲ್ಲೇಖನ ಅಂತ ಹೇಳ್ತಾರೆ. ಆ ಉಲ್ಲೇಖನ ಮಾಡಿ ಅಂದರೆ ರೇಖೆಗಳನ್ನು ಸೆಳೆದು ಆ ಮಣ್ಣಿನಲ್ಲಿ ಅಲ್ಲಿ ದೇವತೆಗಳ ಆವಾಹನೆ ಮಾಡಿ ನಂತರ ಕಟ್ಟಿಗೆಗಳನ್ನು ಇಟ್ಟು ಈ ಶರೀರವನ್ನು ಇಟ್ಟು ನಂತರ ಅಲ್ಲಿ ಕೈಯಲ್ಲಿ ಎದೆಯಲ್ಲಿ ಎಲ್ಲ ಕಡೆ ಪಿಂಡ ಪ್ರದಾನ ಮಾಡಿ ತುಪ್ಪದಿಂದ ಅಂದರೆ ಈ ವಿಶೇಷವಾದ ಹೋಮದಲ್ಲಿ ಬಳಸುವಂಥ ಸುರುಕು ಸ್ರುವ ಸೌಟಿರುತ್ತೆ ಅದರ ಮೂಲಕ ತುಪ್ಪದ ಆಹುತಿಗಳನ್ನು ಕೊಟ್ಟು ನಂತರ ದಹನಾದಿಗಳನ್ನು ಮಾಡಬೇಕು. ಕಪಾಲ ಸ್ಫೋಟ ಆಗುವ ಪರ್ಯಂತ ಇದ್ದುಕೊಂಡು ನಂತರ ತಿಲಾಂಜಲಿಯನ್ನು ದಾನ ಕೊಟ್ಟು ಮುಂತರ ಮಾರನೆ ದಿನ ಆಗಲಿ ಆ ಮಾರನೆ ದಿನ ಆಗಲಿ ಹೋಗಿ ಅಸ್ಥಿ ಸಂಚಯನಾದಿಗಳನ್ನು ಮಾಡಬೇಕು. ಎಡತಾ ಬರತಾ ಇದ್ದಾರೆ. ಆ ಅಸ್ಥಿ ಸಂಚಯನ ಮಾಡುವಾಗ ಪಾದದಿಂದ ಶಿರಪರ್ಯಂತ ಕ್ಷೀರದಿಂದ ತೊಯಿಸಿ ಹಾಲು ನೀರುಗಳಿಂದ ಅಸ್ಥಿಗಳನ್ನು ಸಂಗ್ರಹ ಮಾಡಿ ಅದನ್ನು ತೊಳೆದು ಗಡಿಗೆಯಲ್ಲಿ ಹಾಕಿ ಶಬ್ದ ಬಾರದಂತೆ ಹಾಕಿ ನಂತರ ಶ್ರಾದ್ದಾದಿಗಳನ್ನು ಮಾಡಬೇಕು. ನಂತರ ಅದನ್ನು ವಿಶೇಷವಾಗಿ ಹತ್ತಿರ ಇದ್ದ ನದಿಯಲ್ಲಿ ಸಾಧ್ಯ ಇದ್ದರೆ ಗಂಗೆಗೆ ಹೋಗಿ ವಿಸರ್ಜನೆ ಮಾಡುವುದು ಬಹಳ ಉತ್ತಮಕರವಾದದ್ದು ಅಂತ ಅಸ್ಥಿ ಸಂಚಯನ ವಿಧಾನವನ್ನು ಹೇಳಿದೆ. ನಂತರ 10 ದಿನದಲ್ಲಿ ಒಂದೊಂದು ದಿನ ಒಂದೊಂದು ಪಿಂಡ ಪ್ರಕಾರ ಆ ದಿನಗಳ ಕ್ರಮವನ್ನು ಮಾಡಬೇಕು. ನಂತರ ವಿಶೇಷವಾಗಿರತಕ್ಕಂಥ ಧರ್ಮೋದಕ ಶಿಲಾ ವಿಸರ್ಜನಾದಿಗಳಾಗಬೇಕು. ಧರ್ಮೋದಕ ಅಂದರೆ ಬರೀ ನೀರು ಕೊಡುವುದು ಮಾತ್ರ ಅಲ್ಲ, ಅದರಲ್ಲಿ ನಾನಾ ಕ್ರಮಗಳಿವೆ. ಕೆಲವು ಪ್ರಾಂತದಲ್ಲಿ ಹೆಂಗಸರು ಯಾರು ಕೊಡಬಾರದು ಬರಬಾರದು ಅನ್ನೋದು ಕ್ರಮ ಇದೆ. ಕೆಲವು ಪ್ರಾಂತಗಳಲ್ಲಿ ಹೆಂಗಸರು ಮಕ್ಕಳು ಎಲ್ಲರೂ ಬರೋದು ಇದೆ ಧರ್ಮೋದಕಕ್ಕೆ. ಆ ರೀತಿಯಲ್ಲಿ ಯಾರ್ಯಾರು ಬರಲಿಕ್ಕೆ ಅಧಿಕಾರ ಅಂತ ಆಯಾ ಪ್ರಾಂತಗಳನ್ನು ನಿರ್ಣಯ ಮಾಡಿರ್ತಾರೆ. ಅವರೆಲ್ಲ ಬಂದು ತಾವು ಮಾಡಿದ ಕಿಂಚಿತ್ ಪುಣ್ಯವನ್ನು ಅವರಿಗೆ ಕೊಡೋದೇ ಧರ್ಮ ಉದಕ, ಧರ್ಮೋದಕ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಧರ್ಮೋದಕಾದಿಗಳಾದ ಮೇಲೆ ವೃಷೋತ್ಸರ್ಗ ಅಂತ ಮಾಡ್ತಾ ಇದ್ದಾರೆ. ವೃಷೋತ್ಸರ್ಗ ವೃಷೋತ್ಸರ್ಗದ ನಂತರ ವಿಶೇಷವಾಗಿರತಕ್ಕಂಥ ಏಕಾದಶ ದಿನವಿಧಿ, ಅಲ್ಲಿ ಪಂಚಧೇನು ದಾನ ಮಾಡಬೇಕು, ನಂತರ ಶಯ್ಯಾದಾನ ಮಾಡಬೇಕು, ನಂತರ ವಿಶೇಷವಾಗಿರತಕ್ಕಂಥ ಮಧ್ಯಮ ಷೋಡಶ ಅಂತ ಇಲ್ಲಿ 3 16 ಪಿಂಡಗಳನ್ನು ಹಾಕಬೇಕಲ್ಲಿ. ಮಲಿನ ಷೋಡಶ, ಮಧ್ಯಮ ಷೋಡಶ, ಉತ್ತಮ ಷೋಡಶ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ವಿಶೇಷವಾಗಿ ಮಲಿನ ಮಧ್ಯಮ ಷೋಡಶವನ್ನು 11ನೇ ದಿನ ವಿಶೇಷವಾಗಿ ಮಾಡಬೇಕು. ನಂತರ 12ನೇ ದಿನ ವಿಶೇಷವಾಗಿ ಸಪಿಂಡೀಕರಣವನ್ನು ಮಾಡುತ್ತಾರೆ. ದೊಡ್ಡದ ವಿಶೇಷವಾದ ಉದ್ದಗಿನ ಪಿಂಡವನ್ನು ಮಾಡಿ 3 ಭಾಗವಾಗಿ ಬಂಗಾರದ ಕಡ್ಡಿಯಿಂದ ಕತ್ತರಿಸಿ ಅದನ್ನು ಆಯಾ ಪಿತೃಗಳ ಜೊತೆಗೆ ಮೇಳನ ಮಾಡುತ್ತಾರೆ. ಅದರಿಂದ ಇವರು ಪಿತೃವರ್ಗಕ್ಕೆ ಸೇರ್ತಾರೆ. ನಂತರ ವಿಶೇಷವಾಗಿರತಕ್ಕಂಥ ಈ ಸಪಿಂಡೀಕರಣ ಆಗದಿದ್ದರೆ ಅಷ್ಟರವರೆಗೆ ಆ ಕರ್ತೃಗಳಿಗೆ ಮೈಲಿಗೆ, ಯದ್ಯಪಿ ಸಪಿಂಡೀಕರಣ ವರ್ಷದ ಕೊನೆಗೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ವಿಶೇಷವಾಗಿರತಕ್ಕಂಥ ಗರುಡ ಪುರಾಣದಲ್ಲಿ ಹೇಳ್ತಾರೆ ಆಯುಷ್ಯ ಯಾರಿಗೂ ಈ ಕಲಿಕಾಲದಲ್ಲಿ ಕ್ಷಣಿಕ, ಆದ್ದರಿಂದ ಈ 12ನೇ ದಿನವೇ ವಿಶೇಷವಾಗಿರತಕ್ಕಂಥ ಸಪಿಂಡನ ಮಾಡುವುದು ಉತ್ತಮ ಅಂತ ಭಗವಂತನೇ ಹೇಳ್ತಾರೆ. ನಂತರ ಉದಕುಂಭ ಶ್ರಾದ್ದವನ್ನು ಮಾಡಬೇಕು, ಶಯ್ಯಾದಾನಾದಿಗಳನ್ನು ಮಾಡಬೇಕು, ನಂತರ ಪದದಾನಗಳನ್ನು ಮಾಡಬೇಕು ಅಂತ ಚೆನ್ನಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಈ ಪದದಾನಗಳು ಅನೇಕ ರೀತಿಯಾಗಿವೆ, ಅನೇಕ ದಾನಗಳನ್ನು ಕೊಡಬೇಕು ಬ್ರಾಹ್ಮಣರಿಗೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಶ್ರವಣ ಆರಾಧನೆ ಹಾಗೆ ಪದದಾನಗಳನ್ನು ಕೊಡಬೇಕು. ನಂತರ ಈ ವರ್ಷದಲ್ಲಿ 16 ಶ್ರಾದ್ದಗಳು ಮಾಡುವಾಗ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಮಾಡಬಾರದು, ಮನೆಯಲ್ಲೇ ಎಲ್ಲವನ್ನ ಮಾಡಬೇಕು. ಕೊನೆಗೆ ಆ 12ನೇ ತಿಂಗಳ ಶ್ರಾದ್ದ ಮುಗದ ಮೇಲೆ ಅವರು ಹೋಗಿ ಬೇರೆ ಎಲ್ಲ ಕ್ಷೇತ್ರಗಳಿಗೆ ಮಾಡಬೇಕು. ಅದರಲ್ಲಿ ಗಯಾ, ಮಾತೃಗಯಾ, ಬದರಿ ಶ್ರಾದ್ದವನ್ನು ಅವಶ್ಯವಾಗಿ ಮಕ್ಕಳಾದವರು ಮಾಡಬೇಕು ಅಂತ ಚೆನ್ನಾಗಿ ಹೇಳ್ತಾರೆ. ಯಾರಾದರೆ ಮಗನಾದವ ಗಯಾಶ್ರಾದ್ದ ಮಾಡುತ್ತಾನೆ, ಅದಕ್ಕಾಗಿ ಪಿತೃಗಳು ಕಾದಿರ್ತಾರಂತೆ. ಮಕ್ಕಳನ್ನು 4-5 ಜನ ಮಕ್ಕಳನ್ನಾದ್ರೂ ಪಡಿಬೇಕು ಅಂತ ಹೇಳ್ತಾರಲ್ಲಿ, ಯಾಕೆಂದ್ರೆ ಅದರಲ್ಲಿ ಯದ್ಯೇಕೋಪಿ ವ್ರಜೇತ್ ಗಯಾಂ, ಒಬ್ಬನಾದರೂ ಗಯಾಗೆ ಹೋಗ್ತಾನೋ ಇಲ್ವೋ ಅಂತ, ಒಬ್ಬನಾದರೂ ಹೋಗ್ಲಿ ಅಂತ ಆ ರೀತಿ ಹೇಳ್ತಾ ಇದ್ದಾರೆ. ಮಗನಾದವ ಗಯಾಕ್ ಹೋಗಿ ಗಯಾ ಶ್ರಾದ್ದವನ್ನು, ವಟವೃಕ್ಷ ಶ್ರಾದ್ದವನ್ನು ಮಾಡಬೇಕು. ನಂತರ ವಿಶೇಷವಾಗಿ ಬದರಿ ಕ್ಷೇತ್ರದಲ್ಲಿ ಮಾಡಬೇಕು. ಈ ರೀತಿಯಾಗಿ ಆ ಶ್ರಾದ್ದಾದಿಗಳೆಲ್ಲ ಮಾಡಿಕೊಂಡು ಬಂದ ಮೇಲೆ ಮತ್ತು ವರ್ಷ ವರ್ಷ ಯಾವ ಕ್ಷೇತ್ರದಲ್ಲಾದರೂ ಎಲ್ಲಾದರೂ ಮಾಡಬಹುದು ಎಂಬುದು ಇಲ್ಲಿ ನಿರ್ಣಯವನ್ನು ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಆ ಶ್ರಾದ್ದ ಫಲವನ್ನು ಹೇಳ್ತಾ ಇದ್ದಾರೆ. ಮಗನಾದವ ಪ್ರತಿ ವರ್ಷ ಅಲ್ಲ, ಈ 16 ಶ್ರಾದ್ದಗಳು ಪ್ರತಿ ವರ್ಷ ಮಾಡತಕ್ಕಂಥ ಏನು ಶ್ರಾದ್ದಾದಿಗಳಿವೆ ಅದರಿಂದ ಪಿತೃಗಳಿಗೆ ಸದ್ಗತಿ ಆಗೋದಲ್ಲದೆ ಇವನ ವಂಶವೃದ್ಧಿ ಆಗುತ್ತೆ, ವಿಶೇಷವಾಗಿರತಕ್ಕಂಥ ಫಲಗಳೆಲ್ಲ ಅವರಿಗೆ ಬರುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾ ಬರುತ್ತಾ ಇದ್ದ. ಇನ್ನು ಇದರಲ್ಲಿ ಅಶೌಚ ಕಾಲದಲ್ಲಿ ಕೆಲವರೆಲ್ಲರೂ ಪ್ರಶ್ನೆ ಮಾಡ್ತಾ ಇರ್ತಾರೆ, ನಮಗೆ ಅಶೌಚ ಬಂದಿದೆ ಅಂಥ ಕಾಲಕ್ಕೆ ಇವೆಲ್ಲ ಕೆಲವೆಲ್ಲ ಕೆಲಸಗಳು ಮಾಡಬಹುದಾ, ಪಾಠ ಕೇಳಬಹುದಾ, ಪಾಠಕ್ಕೆ ಹೋಗ್ಬೋದಾ, ಇವೆಲ್ಲ ಇರುತ್ತೆ. ಅಲ್ಲಿ ಗಂಡಸರಿಗೆ ಅರ್ಘ್ಯಪರ್ಯಂತ ಹೇಳಿದ್ದಾರೆ, ನಂತರ ಮಿಕ್ಕ ಯಾವುದು ಸಂಧ್ಯಾ ವಂದನಾದಿಗಳು ಪೂಜಾದಿಗಳು ಯಾವುದೂ ಇಲ್ಲ, ಪಾಠ ಪ್ರವಚನ ಏನೇನೂ ಇಲ್ಲ, ಕೇವಲ ಪುರಾಣ ಶ್ರವಣ ದೂರದಿಂದ ಮಾಡಬಹುದು. ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಅಧಿಕಾರವಿದೆ, ಅದು ಕೂಡ ನಾರಾಯಣ ನಾಮಸ್ಮರಣೆ ವಿಧಾನ ಮಾಡಿದ್ದಾರೆ. ನಾರಾಯಣ ನಾಮಸ್ಮರಣೆ ಸದಾ ಮಾಡಬಹುದು. ಅಷ್ಟೇ ಅಲ್ಲ, ಅವರಿಗೆ ಆ ವರ್ಷದಲ್ಲಿ ಯಾರು ಹೋಗಿರ್ತಾರೆ ಅವರ ಪ್ರೀತ್ಯರ್ಥವಾಗಿ ಭಾಗವತವನ್ನು ಶ್ರವಣ ಮಾಡಿಸಬೇಕು ಅಂತ. ಯಾಕದು ಕಡ್ಡಾಯವಾಗಿ ಅಂದರೆ ಅವರು ಮಾಡಿರತಕ್ಕಂಥ ಬಾಲ್ಯದಿಂದ ಕೊನೆಯವರೆಗೂ ಮಾಡಿರತಕ್ಕಂಥ ಸಕಲ ಪಾಪಗಳ ನಿವೃತ್ತಿ. ಸಾಮಾನ್ಯವಾಗಿ ಈ ಶ್ರಾದ್ದಾದಿಗಳು ಮಾಡಿಸುವಾಗ ಪವಮಾನ ಹೋಮ ಮಾಡಿಸೋ ಕ್ರಮ ದಕ್ಷಿಣ ಕನ್ನಡದಲ್ಲಿದೆ. ಯಾಕದು ಮಾಡಿಸ್ತಾರೆ ಅಂದರೆ ಯಾರು ಮೃತರಾಗಿರ್ತಾರೆ ಅವರು ಮಾಡಿರ್ತಕ್ಕಂಥ ಸಕಲ ಪಾಪ ನಿವೃತ್ತಿಗಾಗಿ ಪ್ರಾಯಶ್ಚಿತ್ತವಾಗಿ ಪವಮಾನ ಹೋಮ ಮಾಡಿಸೋದು ಉತ್ತಮವಾದ ಕೆಲಸ ಮಾಡ್ತಾರೆ. ಅದಲ್ಲದೆ ಮಗನಾದವ ಪವಮಾನ ಹೋಮದ ಜೊತೆಗೇನೆ ಆ ವಿಶೇಷವಾಗಿರತಕ್ಕಂಥ ಅವರು ಮಾಡಿದ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಎಲ್ಲ ನಿವೃತ್ತಿಗಾಗಿ ಭಾಗವತ ಸಪ್ತಾಹವನ್ನು ಅವರು ಮಾಡಿಸಬೇಕು ಅಂತ ಹೇಳುತ್ತಾರೆ. ಸಪ್ತಾಹ ಅಂಬುದು ಕೊನೆ ಪಕ್ಷ, ಇಡೀ ವರ್ಷ ಭಾಗವತ ಪ್ರವಚನ ಮಾಡಿಸಿದರೆ ಬಹಳ ಉತ್ತಮ, ಬಹಳ ಉತ್ತಮವಾದ ಕೆಲಸ. ಆ ಕೆಲಸವನ್ನು ನಮ್ಮ ಕೇಕ್ ಕೊಟ್ಟರು ಮಾಡಿ ನಿಜವಾಗಿ ಅದು ನೋಡಿ ಯಾಕೆ ಹೇಳಿದ್ರೆ ನಾನು ನೋಡಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅವರ ತಂದೆಯವರು ಹೋದ ಕಾಲಕ್ಕಿಂತ ಇಡೀ ವರ್ಷ ಇನ್ನೂ ನಡೀತಾನೇ ಇದೆ ಅವ್ರ ಮನೆಯಲ್ಲಿ ಭಾಗವತ ಯಜ್ಞ, ಇಡೀ ಭಾಗವತ ಶ್ಲೋಕ ಶ್ಲೋಕ ಕೇಳಬೇಕು ಅಂತ ದೀಕ್ಷೆಯಿಂದ ಅವರು ಮಾಡ್ತಾ ಇದ್ದಾರೆ. ಚೆನ್ನಾಗಿರಲಿ ಅವರ ವಂಶ. ವಿಶೇಷವಾಗಿ ಎಷ್ಟು ಜನ ಬ್ರಾಹ್ಮಣರು ಬಂದು ಅವರ ಮನೆಯಲ್ಲಿ ನಿತ್ಯ ಭಾಗವತ ಪ್ರವಚನ ಆಗ್ತಾ ಇದೆ, ಆ ದೀಕ್ಷೆಯಿಂದ ಕೇಳ್ತಾ ಇದ್ದಾರೆ. ದಿನಾಗ್ಲೂ ಭಾಗವತ ಆಗಬೇಕು ಅಂತ ಅವರ ತಂದೆಯವರು ಪ್ರೀತ್ಯರ್ಥವಾಗಿ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಿಮ್ಗೆ ದೃಷ್ಟಾಂತವಾಗಿ ಹೇಳಿದೆ. ಆ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ ಈ ಗರುಡ ಪುರಾಣದ ಫಲವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಯಾರಾದರೆ ಈ ಗರುಡ ಪುರಾಣ ಅದರಲ್ಲಿ ಪ್ರೇತ ಕಲ್ಪಮಿದಂ ಪುಣ್ಯಂ ಶುಣೋತಿ ಶ್ರಾವಯಚ್ಚಯ ಉಭೌ ತವು ಪಾಪ ನಿರ್ಮುಕ್ತವು ದುರ್ಗತಿಂ ನೈವ ಗಚ್ಚತಃ. ಈ ಪ್ರೇತ ಕಲ್ಪವನ್ನು ಯಾರಾದರೆ ಕೇಳುತ್ತಾರೋ ಯಾರಾದರೆ ಹೇಳುತ್ತಾರೋ ಇಬ್ಬರೂ ಪಾಪದಿಂದ ನಿರ್ಮುಕ್ತರಾಗಿ ದುರ್ಗತಿ ಎಂಬುದು ಅವರಿಗೆ ಬರೋದಿಲ್ಲ. ಇನ್ನು ಮಾತಾ ಪಿತೃಶ್ಚ ಮರಣೇ ಸೌಪರ್ಣಂ ಶುಣುತೇತು ಯಹ ಪಿತರೋ ಮುಕ್ತಿ ಮಾಪನ್ನೋ ಸುತ ಸಂತತಿ ಮಾನ್ ಭವೇತ್. ತಂದೆ ತಾಯಿಗಳು ಅಥವಾ ಸಂಬಂಧಪಟ್ಟವರು ಮೃತರಾದಾಗ ಆ ಶ್ರಾದ್ದ ಕರ್ತೃ ಆದವ ಪ್ರಧಾನವಾಗಿ ಮಿಕ್ಕವರು ಎಲ್ಲರೂ ಕೂಡ ಈ ಸೌಪರ್ಣಂ ಗರುಡ ಪುರಾಣವನ್ನು ಕೇಳಬೇಕು. ಅದರಿಂದ ಪಿತೃಗಳಿಗೆ ವಿಶೇಷವಾಗಿರತಕ್ಕಂಥ ಸದ್ಗತಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಗನಿಗೆ ಒಳ್ಳೆ ವಿಶೇಷವಾದ ಅಭಿವೃದ್ಧಿಯಾಗುತ್ತೆ. ನಶ್ರುತಂ ಗಾರುಡಂ ಏನ ಗಯಾ ಶ್ರಾದ್ದಂ ಚ ನೋಕೃತಂ ಋಷೋತ್ಸರ್ಗ ಕೃತೋ ಏನ ನಚ ಮಾಸಿಕ ವಾರ್ಷಿಕೆ. ಯಾವ ಮಗನಾದರೆ ಗರುಡ ಪುರಾಣವೇ ಕೇಳಿಲ್ಲವೋ, ಗಯಾ ಶ್ರಾದ್ದ ಮಾಡಿಲ್ಲವೋ, ಋಷೋತ್ಸರ್ಗವೇ ಮಾಡಿಲ್ಲವೋ, ಮಾಸಿಕ ಶ್ರಾದ್ದಗಳೇ ಮಾಡಿಲ್ಲವೋ, ಸ ಕಥಂ ಕತ್ತತೆ ಪುತ್ರ ಕಥಂ ಮುಚ್ಚೇತು ಋಣತ್ರಯಾತ್ ಮಾತರಂ ಪಿತರಂ ಚೈವ ಕಥಂ ತಾರಯಿತು ಕ್ಷಮ. ಅಂಥವನನ್ನ ಮಗ ಅಂತ ಹೇಗೆ ಕಳಿಬೇಕು? ಅವನನ್ನ ಅವನು ಋಣತ್ರಯದಿಂದ ಹೇಗೆ ಮುಕ್ತನಾಗ್ತಾನೆ? ತಂದೆ ತಾಯಿಗಳನ್ನು ಉದ್ಧಾರ ಮಾಡಲಿಕ್ಕೆ ಅವನಿಗೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಕೇಳ್ತಾ ಇದ್ದ. ತಸ್ಮಾತ್ ಸರ್ವಪ್ರಯತ್ನೇನ ಶ್ರೋತವ್ಯಂ ಗಾರುಡಂ ಕಿಲ ಧರ್ಮಾರ್ಥ ಕಾಮ ಮೋಕ್ಷಾಣಾಂ ದಾಯಕಂ ದುಃಖನಾಶನಂ. ಅದರಿಂದ ಎಲ್ಲ ಪ್ರಯತ್ನದಿಂದಲೂ ಈ ಗರುಡ ಪುರಾಣವನ್ನು ಕೇಳಬೇಕು. ಅದರಿಂದ ಧರ್ಮ ಅರ್ಥ ಕಾಮ ಮೋಕ್ಷಗಳ ಲಾಭ ಆಗುತ್ತೆ, ದುಃಖನಾಶನ ಆಗುತ್ತೆ. ಪುರಾಣಂ ಗಾರುಡಂ ಪುಣ್ಯಂ ಪವಿತ್ರಂ ಪಾಪನಾಶನಂ ಶೃಣ್ವತಾಂ ಕಾಮನಾಪೂರಂ ಶ್ರೋತವ್ಯಂ ಸರ್ವದೈವ ಹಿ. ಗರುಡ ಪುರಾಣ ಪುಣ್ಯಕರವಾದ್ದು, ಪವಿತ್ರವಾದ್ದು, ಪಾಪನಾಶನ ಮಾಡತಕ್ಕಂಥದ್ದು. ಕೇಳುವಂಥವರ ಎಲ್ಲ ಇಷ್ಟಾರ್ಥಗಳು ಪೂರ್ಣ ಆಗುತ್ತೆ. ಅಷ್ಟೇ ಅಲ್ಲ, ಯಾವಾಗ ಕೇಳಬೇಕಿದು? ಯಾರಾದರೂ ಹೋದಾಗ ಮಾತ್ರ ಕೇಳಬೇಕು ಎಂಬ ತಪ್ಪು ಕಲ್ಪನೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಯಾವಾಗಲೂ ಕೇಳಬೇಕು. ಯಾಕೆ? ಭಗವಂತನ ಮಾತಿದು. ಇನ್ನು ಇದು ಹೋದವರ ಮನೆಯಲ್ಲೇ ಕೇಳಬೇಕೇನು, ನಮ್ಮ ಮನೇಲಿ ಕೇಳಬಾರದೇನು? ಕೇಳಿದ್ರೆ ಯಾರಿಗೇನಾದರೂ ಆಗುತ್ತೇನೋ ಅಂತ ಅಂತ ತಪ್ಪಿಟ್ಟುಕೋಬೇಡಿ. ಇದು ದೇವರ ಮಾತು, ಪುಸ್ತಕ ಮನೆಯಲ್ಲಿರಬೇಕು ಗರುಡ ಪುರಾಣದ್ದು, ಅದನ್ನು ಸದಾ ಕೇಳಬೇಕು. ಯಾಕೆ? ಮೊದಲೇ ಕೇಳಿ ತಿಳ್ಕೊಳ್ಳದಿದ್ದರೆ ಆ ಕಾಲದಲ್ಲಿ ಏನೂ ಮಾಡಲಿಕ್ಕಾಗಲ್ಲ. ಬ್ರಾಹ್ಮಣೋ ಲಭತೆ ವಿದ್ಯಾಂ ಕ್ಷತ್ರಿಯ ಪೃಥಿವೀಂ ಲಭೇತ್ ವೈಶ್ಯೋ ಧನಿಕತಾಮೇತಿ ಶೂದ್ರ ಶುದ್ಧತಿ ಪಾತಕಾತ್. ಬ್ರಾಹ್ಮಣನಾದವನಿಗೆ ವಿದ್ಯೆ ಬರುತ್ತೆ, ಕ್ಷತ್ರಿಯನಾದವನಿಗೆ ಭೂಮಿ ಸಿಗುತ್ತೆ ಅಂದರೆ ರಾಜ್ಯ ಸಿಗುತ್ತೆ, ವೈಶ್ಯರಿಗೆ ದುಡ್ಡು ಸಿಗುತ್ತೆ, ಧನಿಕನಾಗ್ತಾನೆ, ಶೂದ್ರಾದಿಗಳು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ, ಎಲ್ಲರೂ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. ಇನ್ನು ಶುತ್ವ ದಾನಾನಿ ದೇಯಾನಿ ವಾಚಕಾಯ ಅಖಿಲಾನಿ ಚ. ಈ ಎಲ್ಲ ದಾನಗಳೇನಿವೆ ಅವೆಲ್ಲವೂ ಕೂಡ ಪುರಾಣ ಪ್ರವಕ್ತ ಆದಾಗೆ ಅವರಿಗೆ ಕೊಡಬೇಕು ಎಂಬುದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಹಾಗಲ್ಲ, ಅಂದರೆ ಪುರಾಣ ಹೇಳಿದವರಲ್ಲಿ ಭಗವಂತ ಇದ್ದು ಹೇಳ್ತಾನಾದ್ದರಿಂದ ಅವರಿಗೆ ಕೊಡಬೇಕಾದ ದಾನಾದಿಗಳು ಎಲ್ಲವನ್ನು ಕೊಟ್ಟು ಅಲ್ಲಿ ಭಗವಂತನ ಪೂಜಾದಿಗಳನ್ನು ಮಾಡಬೇಕು. ವಸ್ತ್ರ ಅಲಂಕಾರ ಗೋದಾನ ಇತ್ಯಾದಿಗಳಿಂದ ಪುರಾಣಂ ಪೂಜೆಯೇತ ಪೂರ್ವ, ಮೊದಲು ಪುರಾಣಕ್ಕೆ ಪೂಜೆ ಮಾಡಬೇಕು, ಪುಸ್ತಕಕ್ಕೆ. ವಾಚಕಂ ತದನಂತರಂ, ನಂತರ ವಾಚನ ಮಾಡಿದವರಿಗೆ ಪೂಜಾದಿಗಳನ್ನು ಮಾಡಬೇಕು ಅಂತ ಚೆನ್ನಾಗಿ ಹೇಳ್ತಾರೆ. ವಾಚಕಸ್ಯ ಅರ್ಚನೇನೈವ ಪೂಜಿತೋಹಂ ನ ಸಂಶಯ. ವಿಶೇಷವಾಗಿ ಪೂಜೆಯೇತ ವಾಚಕಂ ಭಕ್ತ್ಯ ಬಹುಪುಣ್ಯ ಫಲಾಪ್ತಯ. ಕೇಳಿದ ಪುಣ್ಯ ವಿಶೇಷ ಅಭಿವೃದ್ಧಿ ಆಗಬೇಕು, ಅಕ್ಷಯ ಫಲ ಬರಬೇಕು ಅಂದರೆ ವಾಚಕನನ್ನ ಹೇಮದಾನ ಅನ್ನದಾನ ಭೂದಾನ ಇವುಗಳಿಂದ ಅರ್ಚನೆ ಮಾಡಿ ಅದರಿಂದ ಭಗವಂತ ತೃಪ್ತನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸಂತುಷ್ಟೇ ತುಷ್ಟಿತಾಮ್ಯಾಮಿ ವಾಚಕೇ ನಾತ್ರ ಸಂಶಯ. ಆ ವಾಚಕರಾದವರಲ್ಲಿ ಭಗವಂತ ಇದ್ದುಕೊಂಡು ಸಂತುಷ್ಟನಾಗ್ತಾನೆ ಅಂತ ಗರುಡ ಪುರಾಣ ಶ್ರವಣ ಫಲವನ್ನ ಹೇಳಿಕೊಡ್ತಾ ಇದ್ದಾರೆ. ನಮ್ಮ ವಿಶೇಷವಾಗಿರತಕ್ಕಂಥ ಅಡ್ವೇ ಆಚಾರ್ಯರು ಅವರ ಒಂದು ವಿಶೇಷವಾಗಿರತಕ್ಕಂಥ ಸದ್ಗತಿ ಅವರು ಪಡೆದಂಥ ಸಂದರ್ಭದಲ್ಲಿ ಭಗವತ್ ಪ್ರೀತ್ಯರ್ಥವಾಗಿ ಅವರ ಕುಟುಂಬದವರು ಎಲ್ಲರೂ ಸೇರಿಕೊಂಡು ಮಾಡಿರತಕ್ಕಂಥ ಈ ಗರುಡ ಪುರಾಣ ಒಂದು ಪ್ರವಚನದ ಕಾರ್ಯಕ್ರಮ. ಅದರಲ್ಲಿ ಅಡ್ವೇ ಹರಿದಾಸ ಭಟ್ರು, ಅವರ ಮಕ್ಕಳಾಗಿರತಕ್ಕಂಥ ಶ್ರೀನಿವಾಸ ಭಟ್, ಪುರುಷೋತ್ತಮ ಭಟ್, ಪುಂಡರೀಕಾಕ್ಷ ಮತ್ತು ಮುರಳೀಧರ ರಾವ್ ಇವರೆಲ್ಲರೂ ಸೇರಿಕೊಂಡು, ಅವರ ಕುಟುಂಬ ಎಲ್ಲ ಸೇರಿಕೊಂಡು ವಿಶೇಷವಾಗಿರತಕ್ಕಂಥ ಗರುಡ ಪುರಾಣ ಪ್ರವಚನವನ್ನು ಮಾಡಿಸಿದ್ದಾರೆ. ಅದರಿಂದ ಹರಿಪಾದ ಸೇರಿದಂಥ ಹರಿದಾಸ ಭಟ್ಟರಿಗೂ ಒಳ್ಳೆ ಸದ್ಗತಿಯಾಗಲಿ, ಹಾಗೆ ಅವರ ಮಕ್ಕಳಿಗೂ, ಹಾಗೆ ಎಲ್ಲ ಕುಟುಂಬ ವರ್ಗದವರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.